ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಮತ್ತು ಮೃಗದ ಗುರುತು ಅನ್ನುವಂತಹ ವಿಚಾರದ ಬಗ್ಗೆ ನಾವು ಕಲಿಯುವಂತೆಯವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಾಗೆ ಕ್ರಿಸ್ತನ ಎರಡನೇ ಬರೋಣಕ್ಕಿಂತ ಮೊದಲು ಈ ಲೋಕದಲ್ಲಿ ಎರಡು ರೀತಿಯ ಜನಗಳು ಮಾತ್ರ ಇರುವಂಥವರಾಗಿದ್ದಾರೆ, ಎರಡು ಗುಂಪುಗಳು ಮಾತ್ರ ಇರತಕ್ಕಂಥದ್ದಾಗಿದೆ. ಅಂದರೆ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂತಹ ಜನಗಳು ಮತ್ತು ಮೃಗದ ಮುದ್ರೆಯನ್ನು ಹೊಂದಿಕೊಂಡಂತಹ ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ದೇವರ ಮುದ್ರೆಯನ್ನು ಹೊಂದಿಕೊಂಡು ದೇವರ ಸತ್ಯದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸತಕ್ಕಂಥವರಾಗಿದ್ದಾರೋ ಅವರು ಅನೇಕ ಉಪದ್ರವಗಳನ್ನು ಎದುರಿಸಬೇಕಾಗ್ತಕ್ಕಂಥದ್ದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಈ ಉಪದ್ರವದ ನಿಮಿತ್ತವಾಗಿ ತಮ್ಮ ಕುಟುಂಬಗಳಿಂದ ಅವರು ಬೇರ್ಪಡಬೇಕಾಗ್ತಕ್ಕಂಥದ್ದಾಗಿದೆ. ಆದರೆ ತಮಗೆ ತಿಳಿದಿರತಕ್ಕಂತಹ ಸತ್ಯದಲ್ಲಿ ಅವರು ಜೀವಿಸುವುದರಿಂದ ದೇವರು ಅದಕ್ಕೆ ತಕ್ಕಂತೆ ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ. ಆದರೆ ಯಾರೆಲ್ಲ ಸತ್ಯವನ್ನು ಹರಿತುಕೊಂಡು ಆ ಸತ್ಯದಲ್ಲಿ ನಡೆಯದೆ ಉದ್ದೇಶಪೂರ್ವಕವಾಗಿ ಸತ್ಯವನ್ನು ನಿರ್ಲಕ್ಷಿಸಿ ನಡೆಯುವಂಥವರಾಗಿದ್ದಾರೋ ದೇವರು ಅವರನ್ನು ಶಮಿಸುವುದಿಲ್ಲ, ಅವರಿಗೆ ಮೇಲೆ ದಂಡನೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅನೇಕ ಸತ್ಯಗಳನ್ನು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಈ ಮೃಗದ ಗುರುತು ದೇವರ ಮುದ್ರೆ ಒತ್ತುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜನಗಳು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಿ ಕಾರ್ಯರೂಪದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಅನೇಕರನ್ನು ಉಪಕಾರ ಮಾಡಿ ಅನೇಕರನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥವರಾಗಿದ್ದಾರೆ. ಉದ್ದೇಶವು ಕ್ರಿಯೆಗಳಿಗೆ ನೈತಿಕ ಬಲವನ್ನು ಯಾವ ರೀತಿಯಲ್ಲಿ ನೀಡತಕ್ಕಂಥದ್ದಾಗಿದೆ, ದೇವರ ಮುದ್ರೆ ಎಂದರೇನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಈ ದಿನದಲ್ಲಿ ಮುಂದುವರಿದು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಬ್ರಹಾಮ ಈಸಾಕ ಯಾಕೋಬಿನ ದೇವರೇ, ಅವರುಗಳ ಸಂಗಡ ಇದ್ದು ಮುನ್ನಡೆಸಿದಂಥ ದೇವರೇ, ಇವತ್ತು ನಮ್ಮ ಸಂಗಡ ಇದ್ದು ಮುನ್ನಡೆಸುವಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ವಾಕ್ಯವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಕೊನೆಯ ಕಾಲದಲ್ಲಿ ಎಲ್ಲರೂ ಅರಿತುಕೊಳ್ಳಬೇಕಾದ ಅತಿ ಮುಖ್ಯವಾದಂಥ ವಿಚಾರ ದೇವರ ಮುದ್ರೆ ಅಂದರೇನು, ಅದನ್ನು ಹೊಂದಿಕೊಳ್ಳುವುದು ಹೇಗೆ, ಮೃಗದ ಗುರುತು ಅಂದರೇನು, ಅದನ್ನು ಹೊಂದಿಕೊಂಡರೆ ನಮಗೆ ಬರ್ತಕ್ಕಂಥ ಉಪದ್ರವಗಳೇನು ಅನ್ನುವಂಥ ಸತ್ಯವನ್ನು ಆಳವಾಗಿ ಅರಿತುಕೊಳ್ಳುವಾಗ ಸ್ವಾಮಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ವಿಶೇಷವಾಗಿ ರಾಜ, ಈ ದೇವರ ಮುದ್ರೆಯನ್ನು ಹಿಂಬಾಲಿಸುವಂತಹ ನಿನ್ನ ಮಕ್ಕಳು ಸ್ವಾಮಿ ಬರ್ತಕ್ಕಂಥ ಉಪದ್ರವವನ್ನು ಹೇಗೆ ಎದುರಿಸಬೇಕು, ದೇವರ ಮುದ್ರೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ಯಾವ ಕಾರ್ಯಗಳನ್ನು ಮಾಡಬೇಕು, ಸತ್ಯವೇದ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆಳವಾಗಿ ಓದಿ ಕಲಿತುಕೊಳ್ಳುವಾಗೆ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಒಂದು ಸಂದೇಶ ಕೇಳುಗರ ಹೃದಯದಲ್ಲಿ ವಿಶೇಷವಾದಂತಹ ಆಶೀರ್ವಾದವನ್ನು ಉಂಟು ಮಾಡುವಾಗಿಯೂ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥ ಸಂದೇಶವಾಗುವಾಗೆ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡುವಂತಹ ನನ್ನನ್ನು ಮರೆಮಾಚಿ ನೀನು ಆತ್ಮನ ಮೂಲಕವಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಉದ್ದೇಶಪೂರ್ವಕವಾಗಿ ನಾವು ಸತ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ, ದೇವರ ಆಜ್ಞೆಗಳನ್ನು ತಿರಸ್ಕರಿಸಿ ನಡೆದರೆ ಅಂಥವರಿಗೆ ಎಂದಿಗೂ ಸಹ ಸಮಯ ಇಲ್ಲ. ದೇವರು ಅವರ ಮೇಲೆ ಅನೇಕ ಉಪದ್ರವಗಳನ್ನು ತರ್ತಕ್ಕಂಥವನಾಗಿದ್ದಾನೆ, ಅವರನ್ನು ಅಪರಾಧಿಗಳೆಂದು ದೇವರು ನಿರ್ಣಯಿಸುವಂಥವನಾಗಿದ್ದಾನೆ. ಆದರೆ ಯಾರೆಲ್ಲ ಸತ್ಯವನ್ನು ಅರಿತುಕೊಂಡು ನಿಜವಾಗಲೂ ಸಹ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ವಾಕ್ಯದಲ್ಲಿ ಹೇಳಿರತಕ್ಕಂತಹ ಎಲ್ಲ ವಿಚಾರಗಳು ಸತ್ಯ, ಅದನ್ನು ನಾನು ನನ್ನ ಜೀವಿತದಲ್ಲಿ ಹಿಂಬಾಲಿಸಬೇಕೆಂಬುದಾಗಿ ಅದನ್ನು ಹಿಂಬಾಲಿಸಲು ಶ್ರದ್ಧೆಯಿಂದ ಆಸಕ್ತಿಯಿಂದ ಮುಂದೆ ಬರ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ನಿಜವಾಗಲೂ ಸಹ ಸಹಾಯ ಮಾಡುವಂಥವನಾಗಿದ್ದಾನೆ. ಯಾಕೆಂದರೆ ಬಂದಿರತಕ್ಕಂಥ ಸತ್ಯವನ್ನು ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಹಿಂಬಾಲಿಸಲು ಸಾಧ್ಯವಿಲ್ಲ, ನಮಗೆ ಕ್ರಿಸ್ತನ ಬಲ ಬೇಕು, ಪರಿಶುದ್ಧಾತ್ಮನ ಮಾರ್ಗದರ್ಶನ ಬೇಕು. ಹಾಗಾಗಿ ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಸ್ವಾಮಿ ಈ ಒಂದು ಬೆಳಕನ್ನು ಈ ಒಂದು ಸತ್ಯವನ್ನು ನನಗೆ ತೋರ್ಪಡಿಸಿದ್ದೀಯಾ, ಆದರೆ ಈ ಸತ್ಯವನ್ನು ಕೈಗೊಂಡು ನಡೆಯಲು ನನಗೆ ಸಹಾಯ ಮಾಡು, ನನ್ನಲ್ಲಿ ಬಲಹೀನತೆ ಇದೆ, ನನ್ನ ಬಲಹೀನತೆಯನ್ನು ನಿನ್ನ ಬಲದ ಮೇಲೆ ಹಾಕ್ತೇನೆ ಎಂಬುದಾಗಿ ನಾವು ಕ್ರಿಸ್ತನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮೂಲಕವಾಗಿ ಕೇಳುವುದಾದರೆ ದೇವರು ನಿಜವಾಗಲೂ ಸಹ ಆ ಒಂದು ಸತ್ಯವನ್ನು ಹಿಂಬಾಲಿಸಲು ನಮಗೆ ಸಹಾಯ ಮಾಡುವಂತೆವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬಹುದು. ಯಾರೆಲ್ಲ ಸತ್ಯವನ್ನು ತಿಳಿದುಕೊಂಡು ಕ್ರಿಸ್ತನ ಬಲದಿಂದ ನಡೆಯುವಂಥವರಾಗಿದ್ದಾರೋ ಅವರ ಒಂದು ಕಾರ್ಯ ಯಾವ ರೀತಿ ಇರತಕ್ಕಂಥದ್ದಾಗಿದೆ ಅಂದರೆ, ಅವರ ಕಾರ್ಯ ನಿಜವಾಗಲೂ ಸಹ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವಂಥವರಾಗಿದ್ದಾರೆ. ಅವರು ಮಾಡುವಂತಹ ಎಲ್ಲ ಕಾರ್ಯದಲ್ಲಿಯೂ ಕಾರ್ಯರೂಪದಲ್ಲಿ ಅನೇಕ ಉಪಕಾರಗಳನ್ನು ಅವರು ಮಾಡುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ಕೊನೆಯ ದಿನಗಳಲ್ಲಿ ನಾವು ಮಾಡುವ ನಿರ್ಧಾರಗಳು ಕಾರ್ಯರೂಪದಲ್ಲಿ ತೋರಿಸುವ ಮತ್ತು ಉಪಕಾರ ಬುದ್ಧಿಯ ಪ್ರಾಮುಖ್ಯತೆಯನ್ನು ತೋರಿಸುವಂಥದ್ದಾಗಿದೆ. ನಾವು ಮಾಡುವಂತಹ ಪ್ರತಿಯೊಂದು ಉಪಕಾರವನ್ನು ಯೇಸು ಕ್ರಿಸ್ತನು ತನಗೆ ಮಾಡಿದ ಔದಾರ್ಯವೆಂದು ತಿಳಿಸುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಬಡವರಿದ್ದಾರೆ, ಅನೇಕ ನಿರ್ಗತಿಗರಿದ್ದಾರೆ, ಅನೇಕರು ಸೆರೆಮನೆಯಲ್ಲಿ ಸಿಲುಕಿಕೊಂಡಿದ್ದಾರೆ, ಅನೇಕರಿಗೆ ಸತ್ಯವನ್ನು ತಿಳಿಯದೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಅವರನ್ನು ಸಂಧಿಸಿ ಅವರ ಸಮಸ್ಯೆಗಳು ಏನಿದೆ, ಅವರಿಗೆ ಊಟ ಬೇಕು, ಅವರಿಗೆ ಬಟ್ಟೆ ಬೇಕು ಅಥವಾ ಬೇರೆ ಇನ್ನೇನು ಬೇಕು ಅನ್ನುವಂತಹ ವಿಚಾರವನ್ನು ನಾವು ಅವರ ಬಳಿಯಲ್ಲಿ ಹೋಗಿ ಕೇಳಿ ಅವರನ್ನು ಸಂತೈಸಿ ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಪರಾಮರಿಸುವುದಾದರೆ ಅದು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸತಕ್ಕಂಥದ್ದಾಗಿದೆ. ನಾವು ಬಡವರಿಗೆ ನಿರ್ಗತಿಕರಿಗೆ ಮಾಡುವಂತಹ ಕಾರ್ಯಗಳನ್ನು ಕ್ರಿಸ್ತನಿಗೆ ಮಾಡಿದ ರೀತಿಯಲ್ಲಿ ಸಮ ಆಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಯಾರೆಲ್ಲ ಸತ್ಯವನ್ನು ತಿಳಿದುಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದಾರೋ, ಆ ಪರಲೋಕದ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದಾರೋ, ಅವರು ತಮ್ಮ ಎಲ್ಲ ಕಾರ್ಯವನ್ನು ಕಾರ್ಯರೂಪದಲ್ಲಿ ತೋರಿಸುವಂಥವರಾಗಿದ್ದಾರೆ. ಬೇರೆಯವರಿಗೆ ಉಪಕಾರ ಮಾಡುವುದರ ಮೂಲಕವಾಗಿ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ನಮಗೆ ಹೇಗೆ ಹೇಳಿಕೊಟ್ಟನು, ಆ ಕಾರ್ಯಗಳನ್ನು ಅವರು ಮಾಡಿ ಉಪಕಾರದ ಪ್ರಾಮುಖ್ಯತೆ ಏನು ಎಂಬುದಾಗಿ ಈ ಲೋಕಕ್ಕೆ ತೋರ್ಪಡಿಸುವಂಥವರಾಗಿದ್ದಾರೆ. ಯಾಕೆಂದರೆ ಈ ಲೋಕಕ್ಕೆ ನಾವು ಬೆಳಕಾಗಿದ್ದೇವೆ. ಆ ಬೆಳಕು ಅನ್ನುವುದು ಕೇವಲ ಹೋಗಿ ಸುವಾರ್ತೆಯನ್ನು ಸಾರುವುದು ಮಾತ್ರವಲ್ಲದೆ ಅವರಲ್ಲಿರ್ತಕ್ಕಂತಹ ಕಷ್ಟಗಳನ್ನು, ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಅವರಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಹಂಬಲಿಕೆಯನ್ನು ಕೇಳಿ ಅದನ್ನು ಕ್ರಿಸ್ತನ ಬಲದಿಂದ ನಾವು ಸಂಪೂರ್ಣವಾಗಿ ಸಂತೃಪ್ತಿಪಡಿಸುವ ವಿಚಾರ ಬಹು ಪ್ರಾಮುಖ್ಯವಾಗಿದೆ. ಜನಾಂಗಗಳು ಕ್ರಿಸ್ತನ ಮುಂದೆ ನಿಂತುಕೊಳ್ಳುವಾಗ ಎರಡು ಗುಂಪಿನ ಜನರು ಮಾತ್ರ ಅಲ್ಲಿರುವರು. ನಾವು ಈಗಾಗಲೇ ನೋಡಿದೆವು ಪ್ರಿಯ ಕೇಳುಗರೆ, ಒಂದು ದೇವರ ಮುದ್ರೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಜನಗಳು, ಇನ್ನೊಂದು ಕಡೆ ಮೃಗದ ಗುರುತನ್ನು ಹೊಂದಿಕೊಂಡಿರ್ತಕ್ಕಂಥ ಜನಗಳು. ಆದರೆ ನಾವು ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25:34 ನಾವು ಓದುವುದಾದರೆ ಅಲ್ಲಿ ಅನೇಕ ವಿಚಾರಗಳನ್ನು ದೇವರು ಮಾತನಾಡುವಂಥವನಾಗಿದ್ದಾನೆ. ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳಾಗಿ ವಿಂಗಡಿಸುವಂಥವನಾಗಿದ್ದಾನೆ. ಕುರಿ ಮತ್ತು ಹಾಡುಗಳಾಗಿ ಎರಡು ಗುಂಪುಗಳಾಗಿ ವಿಂಗಡಿಸತಕ್ಕಂಥವನಾಗಿದ್ದಾನೆ. ಆ ಎರಡು ಗುಂಪುಗಳ ಒಂದು ಗುಣವಿಶೇಷತೆಯನ್ನು ನಾವು ನೋಡುವುದಾದರೆ, ಬಲಗಡೆಯಲ್ಲಿ ನಿಂತಿರ್ತಕ್ಕಂತಹ ಜನಗಳಿಗೆ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ, ನಾನು ಹಸಿದಿದ್ದೆನು, ನನಗೆ ನೀವು ಊಟವನ್ನು ಕೊಟ್ಟಿರಿ, ನಾನು ಬೆತ್ತಲೆಯಾಗಿದ್ದೆನು, ನನಗೆ ನೀವು ಬಟ್ಟೆಯನ್ನು ಕೊಟ್ಟು ಒದಿಸಿದಿರಿ, ನಾನು ಸೆರೆಯಲ್ಲಿದ್ದೆನು, ನನ್ನನ್ನು ಬಂದು ನೀವು ಸಂಧಿಸಿದಿರಿ ಎಂಬುದಾಗಿ ಕ್ರಿಸ್ತನು ಹೇಳುವಂಥವನಾಗಿದ್ದಾನೆ. ಆದರೆ ಬಲಗಡೆಯಲ್ಲಿ ನಿಂತಿರ್ತಕ್ಕಂಥ ಜನಗಳು ಅವರು ನೀತಿವಂತರಾಗಿ ಆಶ್ಚರ್ಯಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಸ್ವಾಮಿ, ಇದನ್ನೆಲ್ಲ ನಾನು ಯಾವ ಸಮಯದಲ್ಲಿ ನಿನಗೆ ಮಾಡಿದೆ, ನಾವು ಯಾವಾಗ ಈ ಕಾರ್ಯಗಳನ್ನು ನಿನಗೆ ಮಾಡಿದ್ದೇವೆ ಎಂಬುದಾಗಿ ಕೇಳುವಂಥವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಯಾವ ನನ್ನ ಈ ಸಹೋದರನಲ್ಲಿ ಅಲ್ಪನಾದವನೊಬ್ಬನಿಗೆ ಏನು ಮಾಡಿದ್ದೀರೋ ಅದು ನನಗೂ ಮಾಡಿದಂಗಾಯಿತು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 25:40 ಅದನ್ನು ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೀಗಾಗಿ ಕೊನೆಯ ಕಾಲದಲ್ಲಿ ಎರಡು ರೀತಿಯ ಗುಂಪಿನ ಜನರು ಮಾತ್ರ ಇರ್ತಕ್ಕಂಥವರಾಗಿದ್ದಾರೆ. ಒಂದು, ಸುವಾರ್ತೆಯ ಮೂಲಕವಾಗಿ ಬಡವರನ್ನು, ನಿರ್ಗತಿಕರನ್ನು, ದಿಕ್ಕಿಲ್ಲದವರನ್ನು, ಅನಾಥರನ್ನು, ವಿಧವೆಗಳನ್ನು, ಸೆರೆಯಲ್ಲಿರ್ತಕ್ಕಂಥವರನ್ನು, ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವರನ್ನು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಗಳನ್ನು ಸಂಧಿಸಿ ಅವರನ್ನು ಅವಶ್ಯಕತೆಗಳನ್ನು ಪೂರೈಸುವುದರ ಮೂಲಕವಾಗಿ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂತಹ ಒಂದು ಗುಂಪು ಇರತಕ್ಕಂಥದ್ದಾಗಿದೆ. ಇನ್ನೊಂದು, ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನ ಮಾಡಿಕೊಂಡು ಬಡವರನ್ನು, ದಾಸರನ್ನು, ನಿರ್ಗತಿಕರನ್ನು ಎಲ್ಲರನ್ನ ತುಳಿತಕ್ಕೆ ಒಳಪಡಿಸಿ ತಾವು ಜೀವಿಸುವಂಥ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಸತ್ಯವೇದಲ್ಲೂ ಸಹ ಶ್ರೀಮಂತ ಮತ್ತು ಲಾಜರನ ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ನಾವು ಹೇಳಿರುವಂಥದ್ದನ್ನು ಕೇಳುವಂಥವರಾಗಿದ್ದೇವೆ. ಲಾಜರನು ಒಬ್ಬ ಬಡ ವ್ಯಕ್ತಿಯಾಗಿದೆ, ಭಿಕ್ಷುಕನಾಗಿದ್ದನು. ಆ ಶ್ರೀಮಂತನ ಮೇಜಿನ ಕೆಳಗೆ ಬೀಳ್ತಕ್ಕಂತಹ ಒಂದು ಹಗುಳು ಅನ್ನಕ್ಕಾಗಿ ಕಾದು ಕುಳಿತಿರ್ತಕ್ಕಂಥವನಾಗಿದ್ದನು. ಆದರೆ ಅವನು ಮೃಷ್ಟಾನ್ನ ಭೋಜನದಿಂದ ಶ್ರೀಮಂತನು ತಿನ್ನುವಂಥ ಸಂದರ್ಭದಲ್ಲಿ ಆ ಲಾಜರನು ತಾನು ಊಟಕ್ಕೆ ಇಲ್ಲದೆ ಕಷ್ಟಪಡುವಂತಹ ಆ ವ್ಯಕ್ತಿಯನ್ನು ಆ ಶ್ರೀಮಂತನು ಪ್ರಾರಂಭಿಸಲಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಪರಲೋಕಕ್ಕೆ ಹೋದಾಗ ಲಾಜರನು ಪರಲೋಕದಲ್ಲಿದ್ದನು, ಆದರೆ ಈ ಶ್ರೀಮಂತನು ನರಕದ ಬೆಂಕಿಯಲ್ಲಿ ಬೇಯುವಂತೆವನಾಗಿದ್ದಾನೆ. ಅಂದರೆ ಈ ಲೋಕದಲ್ಲಿ ಯಾರೆಲ್ಲ ಕಷ್ಟಕ್ಕೆ ತುಳಿತಕ್ಕೆ ಒಳಗಾಗಿದ್ದರೆ ಅವರನ್ನು ಪರಾಂಬರಿಸದೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವಿಸುವಂತಹ ಒಂದು ಗುಂಪಿದೆ. ಆ ಗುಂಪು ಮೃಗದ ಮುದ್ರೆಯನ್ನು ಹೊಂದಿಕೊಂಡು ಮೃಗದ ಮುದ್ರೆಯನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅವರನ್ನೆಲ್ಲರನ್ನೂ ಸಹ ದೇವರು ಕೊನೆಯ ಕಾಲದಲ್ಲಿ ನ್ಯಾಯ ತೀರ್ಪಿಗೆ ಒಳಪಡಿಸತಕ್ಕಂಥವನಾಗಿದ್ದಾನೆ. ಆದರೆ ಯಾರೆಲ್ಲ ಈ ರೀತಿಯಾಗಿ ಬಡವರು, ನಿರ್ಗತಿಕರು, ದಿಕ್ಕಿಲ್ಲದವರು, ಅನಾಥರು, ವಿಧವೆಗಳನ್ನು ಪರಾಂಬರಿಸಿ ಅವರ ಅವಶ್ಯಕತೆಗಳಿಗೆ ಸಂಧಿಸಿ ಅವರನ್ನು ಪರಲೋಕ ರಾಜ್ಯದ ಕಡೆಗೆ ನಡೆಸ್ತಕ್ಕಂಥವರಾಗಿದ್ದಾರೋ ಆ ಗುಂಪಿರ್ತಕ್ಕಂಥದ್ದಾಗಿದೆ. ಅವರು ಲಾಜರನ ರೀತಿಯಲ್ಲಿ ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನ ಬಳಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾಗಿ ಯೇಸು ಸ್ವಾಮಿ ಎರಡನೇ ಸಾರಿ ಬರುವಾಗ ಈ ಲೋಕದಲ್ಲಿ ಎರಡು ರೀತಿಯ ಗುಂಪಿನ ಜನರು ಇರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಅವರು ಯಾರೆಂದರೆ ನಿತ್ಯ ಜೀವಕ್ಕೆ ಬಾಧರೆ ಇಲ್ಲವೇ ನರಕಕ್ಕೆ ಬಾಧ್ಯರೋ ಎಂಬುದನ್ನು ಬಡವರಿಗೆ ಹಾಗೂ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡಿದ್ದರೋ ಅಥವಾ ನಿರ್ಲಕ್ಷ್ಯ ತೋರಿದ್ದಾರೋ ಎಂಬುದರ ಮೇಲೆ ದೇವರು ನಿರ್ಧರಿಸುವಂತೆವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ಸತ್ಕಾರ ಮಾಡ್ತಕ್ಕಂಥವರಾಗಿದ್ದೇವೆ, ಬಡವರನ್ನು, ನಿರ್ಗತಿಕರನ್ನು ನಾವು ಯಾವ ರೀತಿಯಲ್ಲಿ ಉಪಕಾರ ಮಾಡಿ ಅವರನ್ನು ಪೋಷಿಸಿ ಪರಾಂಬರಿಸಿ ಕ್ರಿಸ್ತನ ಬಳಿಗೆ ನಡೆಸ್ತಕ್ಕಂಥವರಾಗಿದ್ದೇವೋ ಅದು ಸಹ ನಮ್ಮ ಜೀವಿತದಲ್ಲಿ ಅತ್ಯಂತ ಮುಖ್ಯವಾದಂತಹ ಕಾಲವಾಗಿ ನಿರ್ಣಯಿಸುವಂಥದ್ದಾಗಿದೆ. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಸ್ವಾರ್ಥತೆಯಿಂದ ಜೀವಿಸ್ತಕ್ಕಂಥವರಾಗಿದ್ದೇವ ಅಥವಾ ನಾವು ನಿಸ್ವಾರ್ಥದಿಂದ ಮತ್ತೊಬ್ಬರನ್ನು ಸಹ ಪರಾಂಬರಿಸಿ ಪ್ರೋತ್ಸಾಹಿಸಿ ಅವರ ಅವಶ್ಯಕತೆಗಳನ್ನು ಸಂಧಿಸಿ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥವರಾಗಿದ್ದೇವ? ಯಾಕೆಂದರೆ ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಈ ಲೋಕದಲ್ಲಿ ಕೇವಲ ಎರಡು ರೀತಿಯ ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಯಾರೆಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಬಡವರಿಗೆ, ಸಂಕಷ್ಟದಲ್ಲಿವರಿಗೆ ಉಪಕಾರ ಮಾಡುವಂತಹ ಜನಗಳು, ಇನ್ನೊಂದು ಗುಂಪು ಅವರನ್ನು ನಿರ್ಲಕ್ಷಿಸುವಂತಹ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಅಂಥವರಿಗೆ ತೋರಿಸಿದ ದಯೆ, ಉಪಕಾರವು ಆತನಿಗೆ ಮಾಡಿದಂತಾಗತಕ್ಕಂಥದ್ದಾಗಿದೆ. ನಿರ್ಲಕ್ಷ್ಯ ತೋರಿಸಿದರೆ ಕ್ರಿಸ್ತನು ನಿರ್ಲಕ್ಷಿಸಿದಂತೆ ಆಗುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಜ್ಞಾನಿಯಾದಂಥ ಸಲಮೋನನು ಸಹ ತಿಳಿಸುವಂತಹ ವಿಚಾರವೇನೆಂದರೆ ಬಡವನಿಗೆ ಸಾಲ ಕೊಡ್ತಕ್ಕಂಥವನು ಯಹೋವನಿಗೆ ಸಾಲ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಬಡವರನ್ನು ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯ ಕೇಳುಗರೆ, ಅನೇಕರನ್ನ ಶ್ರೀಮಂತರನ್ನಾಗಿ ಮಾಡಿದ್ದಾನೆ, ಅನೇಕರಿಗೆ ಅನೇಕ ಆಸ್ತಿ ಐಶ್ವರ್ಯಗಳನ್ನು ದೇವರು ಕೊಟ್ಟಿದ್ದಾನೆ. ಉದ್ದೇಶವೇನೆಂದರೆ ತನ್ನ ಪ್ರಾಂತ್ಯದಲ್ಲಿರತಕ್ಕಂತಹ ಬಡವರನ್ನು ಅವನು ಕಾಪಾಡಲು, ಅವರನ್ನು ಸಂರಕ್ಷಿಸಲು, ಅವರನ್ನು ನೋಡಿಕೊಂಡು ತಮ್ಮ ಸಹೋದರ ಸಹೋದರಿಯ ರೀತಿಯಲ್ಲಿ ಪರಾಂಬರಿಸಿ ಅವರನ್ನು ಕಾಪಾಡುವುದಕ್ಕೋಸ್ಕರ. ಯೋಬನು ಅಗರ್ಭ ಶ್ರೀಮಂತನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವಂತೆವರಾಗಿದ್ದೇವೆ. ಆದರೆ ಯೋಬನು ಹೇಳುವಂತಹ ಮಾತುಗಳನ್ನು ನಾವು ಗಮನಿಸುವುದಾದರೆ ಅವನು ಹೇಳುವಂತೆವನಾಗಿದ್ದಾನೆ, ದಿಕ್ಕಿಲ್ಲದಂತಹ ಅನಾಥ ಮಕ್ಕಳಿಗೆ ನಾನು ತಂದೆಯಾಗಿದ್ದೆ, ವಿಧವೆಯರಿಗೆ ನಾನು ತಂದೆಯಾಗಿ ಪೋಷಿಸಿದೆ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ ಅಬ್ರಾಹ್ಮನು ಸಹ ಅಗರ್ಭ ಶ್ರೀಮಂತನಾಗಿದ್ದನು ಈ ಲೋಕದಲ್ಲಿ, ಆದರೆ ಅವನಿಗೆ ಇದ್ದಂಥ ಆಳುಗಳು, ಆತನಿಗಿದ್ದಂಥ ಎಲ್ಲ ಜನಗಳಿಗೆ ಆತನು ಪೋಷಿಸಿದನು, ಆತನು ಉತ್ತಮ ರೀತಿಯಲ್ಲಿ ಆ ಜನಗಳನ್ನು ನೋಡಿಕೊಂಡು ನಡೆಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂದರೆ ಬಡವರನ್ನು, ದಿಕ್ಕಿಲ್ಲದವರನ್ನು, ನಿರ್ಗತಿಕರನ್ನು ನಾವು ಉಪಕಾರ ಮಾಡಿ ಅವರನ್ನು ಪರಾಂಬರಿಸಿ ಪೋಷಿಸಿ ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ಪರಲೋಕದಿಂದ ಎಲ್ಲ ಆಶೀರ್ವಾದವನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಇವತ್ತಿನ ದಿನಗಳಲ್ಲಿ ಕೊನೆಯ ಕಾಲದಲ್ಲಿ ಅನೇಕರು ಹೇಳುವಂಥವರಾಗಿದ್ದಾರೆ, ಇದು ನನ್ನ ಸ್ವಂತ ಬಲ ಶಕ್ತಿಯಿಂದ ಈ ಆಸ್ತಿಯನ್ನು, ಈ ಐಶ್ವರ್ಯವನ್ನು ಪಡೆದುಕೊಂಡೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಪರಲೋಕದಿಂದ ದೇವರು ಕೊಡದ ಹೊರತು ನಾವು ಏನನ್ನು ಸಹ ಸಂಪಾದಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಕಾಯ ಪುಸ್ತಕದಲ್ಲಿ ನಾವು ಓದುವುದಾದರೆ ಚಿನ್ನ ಬೆಳ್ಳಿ ಬಂಗಾರವೆಲ್ಲ ನನ್ನದು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಹಾಗಾಗಿ ನಮ್ಮನ್ನು ನಾವು ಹೆಚ್ಚಿಕೊಳಿಸಿಕೊಳ್ಳುವಂತಹ ವಿಚಾರ ಏನೂ ಇಲ್ಲ. ಪ್ರಿಯ ಕೇಳುಗರೆ, ನಾವು ಕೇವಲ ಈ ಲೋಕದಲ್ಲಿ ಯಾವುದಕ್ಕೂ ಬೇಡದಂತಹ ನಿರ್ಗತಿಕರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರು ಪರಲೋಕದಿಂದ ನಮಗೆ ಆಶೀರ್ವಾದ ಮಾಡಿದ ನಿಮಿತ್ತವಾಗಿಯೇ ನಾವು ಇತರರಿಗೆ ಅದನ್ನು ಹಂಚುವಂಥವರಾಗಿದ್ದೇವೆ. ಅನ್ಯ ಜನರಲ್ಲಿ ಅನೇಕರು ಅಜ್ಞಾನದಿಂದ ದೇವರನ್ನು ಆರಾಧಿಸಿರುವಂಥವರಾಗಿದ್ದಾರೆ. ಅವರಿಗೆ ಸತ್ಯದ ಬೆಳಕು ನಾವು ನೀಡಬೇಕಾಗಿದೆ. ಅವರಿಗೆ ಸತ್ಯದ ಬೆಳಕು ಯಾರಿಂದಲೂ ಕೊಳಲ್ಪಡಿರುವುದಿಲ್ಲ. ಆದಾಗಿಯೂ ಅವರು ನಾಶವಾಗುವುದಿಲ್ಲ. ದೇವರ ಲಿಖಿತವಾದಂತಹ ಆಜ್ಞೆಗಳ ಬಗ್ಗೆ ಅವರು ಅಜ್ಞಾನಿಗಳಾಗಿದ್ದರು. ನಿಸರ್ಗದಲ್ಲಿ ದೇವರು ತಮ್ಮೊಂದಿಗೆ ಮಾತನಾಡಿದ್ದನ್ನು ಅವರು ಕೇಳಿದ್ದಾರೆ ಹಾಗೂ ಆಜ್ಞೆಗಳಿಗೆ ತಕ್ಕ ಹಾಗೆ ನಡೆದುಕೊಂಡಿದ್ದಾರೆ. ಅವರು ಮಾಡುವ ಕಾರ್ಯಗಳು ದೇವರಾತ್ಮನು ಅವರ ಹೃದಯಗಳಲ್ಲಿ ಪ್ರೇರೇಪಿಸುವುದನ್ನು ನಾವು ನೋಡುವಂತೆವರಾಗಿದ್ದೇವೆ. ಆತನು ಪ್ರೇರೇಪಿಸುವುದರ ಮೂಲಕವಾಗಿ ಅವರಿಗೆ ಉತ್ತಮವಾದಂಥ ಸಾಕ್ಷಿ ಆಧಾರವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದಲೇ ಅವರು ದೇವರ ಮಕ್ಕಳೆಂದು ಎನಿಸಲ್ಪಡುವಂಥವರಾಗಿದ್ದಾರೆ. ಅನೇಕರು ಇವತ್ತು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ಅವರಿಗೆ ಸತ್ಯವೇದದ ಜ್ಞಾನವಿಲ್ಲ, ದೇವರ ಬಗ್ಗೆ ಜ್ಞಾನವಿಲ್ಲದೆ ಜೀವಿಸುವಂಥವರಾಗಿದ್ದಾರೆ. ಆದರೆ ಪ್ರಕೃತಿಯನ್ನು ಹೋಗಿ ನೋಡಿದಾಗ, ಎತ್ತರವಾಗಿ ಬೀಳುವಂತಹ ಆ ಒಂದು ಜಲಪಾತವನ್ನು ನೋಡುವುದಾದರೆ, ಎತ್ತರವಾದಂತಹ ಮರಗಳನ್ನು, ಬೆಟ್ಟ ಗುಡ್ಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು ನೋಡುವುದಾದರೆ, ಅವರಿಗೆ ಲಿಖಿತವಾದಂತಹ ಆಜ್ಞೆಗಳ ಬಗ್ಗೆ ಅವರಿಗೆ ಜ್ಞಾನವಿಲ್ಲದೇ ಇರಬಹುದು. ಆದರೆ ನಿಸರ್ಗದೊಂದಿಗೆ ಹೋಗಿ ಅವರು ಜೀವಿಸುವಾಗ, ಆ ನಿಸರ್ಗ ದೇವರಿದ್ದಾನೆ, ಸೃಷ್ಟಿಕರ್ತನು ಇದ್ದಾನೆ ಎನ್ನುವಂತಹದ್ದನ್ನು ತೋರಿಸುವಂಥದ್ದಾಗಿದೆ. ಆ ನಿಸರ್ಗದ ಮೂಲಕವಾಗಿ ದೇವರ ಆಜ್ಞೆಗಳ ಬಗ್ಗೆ ಅರಿತುಕೊಂಡಂತಹ ಜನಗಳು ಸತ್ಯಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ತಿಳಿದಂತಹ ಸತ್ಯದಲ್ಲಿ ಅವರು ಜೀವಿಸುವಂಥವರಾಗಿದ್ದಾರೆ. ಅವರ ಹೃದಯದಲ್ಲಿ ಪರಿಶುದ್ಧಾತ್ಮನು ಪ್ರೇರೇಪಿಸುವಂಥವನಾಗಿದ್ದಾನೆ. ಅವರು ಯಾವುದೇ ರೀತಿಯಲ್ಲಿ ನವ ಹೇಳದೆ, ಹೌದು ಇದು ಕ್ರಿಸ್ತನ, ದೇವರ ಒಂದು ಸೃಷ್ಟಿ ಎಂಬುದಾಗಿ ಅರಿತುಕೊಂಡು ಆತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ದೇವರು ಅಂಥ ಮಕ್ಕಳನ್ನು ತನ್ನ ಮಕ್ಕಳು ಎಂಬುದಾಗಿ ಎನಿಸುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಒಂದು ವೇಳೆ ನೀವು ಸತ್ಯವೇದವನ್ನು ಓದಲು ಬರದೇ ಇರಬಹುದು, ಅಥವಾ ನಿಮಗೆ ಅದನ್ನು ಎತ್ತಿ ಹೇಳುವಂಥವರು ಯಾರೂ ಇಲ್ಲದೇ ಇರಬಹುದು. ಆದರೆ ಪ್ರಕೃತಿಯಲ್ಲಿ ಹೋಗಿ ನೀವು ನೋಡಿದಾಗ, ಆ ನಿಸರ್ಗವನ್ನು ನೀವು ಗಮನಿಸುವುದಾದರೆ, ದೇವರು ನಿಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ದೇವರು ನಿಮ್ಮ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಆ ನಿಸರ್ಗದಲ್ಲಿ ಇಟ್ಟಿದ್ದಾನೆ. ಆ ನಿಸರ್ಗದ ಜೊತೆ ನಾವು ಕಳೆಯುವಾಗ ನಿಜವಾಗಲೂ ಸಹ ದೇವರು ನಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ಆ ರೀತಿಯ ಕಾರ್ಯಗಳನ್ನು ನೀವು ಮಾಡುವುದಾದರೆ, ದೇವರು ನಿಮ್ಮನ್ನು ನನ್ನ ಮಗಳು, ನನ್ನ ಮಗನು ಎಂಬುದಾಗಿ ಎನಿಸುವಂಥವನಾಗಿದ್ದಾನೆ. ಅನ್ಯ ಜನರಲ್ಲಿ ಹಾಗೂ ದೇಶ ಜನಾಂಗಗಳಲ್ಲಿ ಹೀನಾಯವಾಗಿ ಎನಿಸಲ್ಪಟ್ಟವರು ತಮ್ಮ ರಕ್ಷಕನಾದಂಥ ಕ್ರಿಸ್ತನು, ಈ ನನ್ನ ಸಹೋದರರಲ್ಲಿ ಅಲ್ಪನಾದವನೊಬ್ಬನಿಗೆ ಏನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದಾಗಾಯಿತು ಎಂದು ಹೇಳುವುದನ್ನು ಕೇಳಿದಾಗ ಅವರು ಎಷ್ಟೊಂದು ಆಶ್ಚರ್ಯಪಟ್ಟು ಸಂತೋಷಗೊಳ್ಳುವರು. ಇದೇ ರೀತಿ ತನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯ ಆನಂದ ಪಡುವ ತನ್ನ ಅನುಯಾಯಿಗಳನ್ನು ನೋಡಿ ಅನಂತ ಪ್ರೀತಿ ಸ್ವರೂಪಿಯಾದಂತಹ ಕರ್ತನ ಹೃದಯವು ಎಷ್ಟೊಂದು ಹರ್ಷಗೊಳ್ಳುವುದಲ್ಲವೇ? ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದೇವೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ನ್ಯಾಯ ವಿಚಾರಣೆ ದಿನದಲ್ಲಿ ಕೆಲವರು ತಮ್ಮ ಒಳ್ಳೆಯ ಕ್ರಿಯೆಗಳನ್ನು ಸಮರ್ಥಿಸುತ್ತಾ ಈ ಕಾರಣದಿಂದ ತಮ್ಮ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ವಾದಿಸುವಂಥವರಾಗಿದ್ದಾರೆ. ನಾನು ಯೌವನಸ್ಥರು ವ್ಯಾಪಾರ ಮಾಡಲು ಸಹಾಯ ಮಾಡಿದ್ದೇನೆ, ಆಸ್ಪತ್ರೆ ಕಟ್ಟಲು ಹಣ ನೀಡಿದ್ದೇನೆ, ವಿಧವೆಯರಿಗೆ ಸಹಾಯ ಮಾಡಿದ್ದೇನೆ, ಬಡವರನ್ನು ನನ್ನ ಮನೆಯಲ್ಲಿ ಕರೆತಂದು ಸತ್ಕರಿಸಿದ್ದೇನೆ ಎಂದು ಹೇಳುವಂಥವರಾಗಿದ್ದಾರೆ. ಆದರೆ ಹೌದು, ಆದರೆ ಅವರ ಉದ್ದೇಶವು ಸ್ವಾರ್ಥದಿಂದ ಎಷ್ಟೊಂದು ಮಲಿನವಾಗಿರ್ತದೆ ಎಂದರೆ, ಅವರ ಒಳ್ಳೆಯ ಕ್ರಿಯೆಗಳು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗುವುದಿಲ್ಲ. ಅವರು ಮಾಡಿದ ಎಲ್ಲ ಕಾರ್ಯಗಳಲ್ಲಿಯೂ ಸ್ವಾರ್ಥವೇ ಎದ್ದು ತೋರುತ್ತಿತ್ತು. ಉದ್ದೇಶವು ತಾನೇ ನಮ್ಮ ಒಳ್ಳೆಯ ಕ್ರಿಯೆಗಳಿಗೆ ನೈತಿಕ ಬಲ ನೀಡುತ್ತದೆ. ಅವು ಉನ್ನತವಾದಂಥ ನೈತಿಕ ಮೌಲ್ಯ ಹೊಂದಿದೆಯೋ ಇಲ್ಲವೇ, ಕೆಟ್ಟ ಹೆಸರು ಪಡೆದಿದೆಯೋ ಎಂಬುದನ್ನು ನಿರ್ಧರಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅನೇಕರು ಇವತ್ತು ಹೇಳುವಂಥವರಾಗಿದ್ದಾರೆ, ನಾನು ಅವರಿಗೆ ಈ ಕಾರ್ಯವನ್ನು ಮಾಡಿದೆ, ನಾನು ಈ ವ್ಯಕ್ತಿಗೆ ಇಂಥ ಕಾರ್ಯವನ್ನು ಮಾಡಿದೆ, ಇಷ್ಟು ಹಣ ನೀಡಿದೆ, ಅಷ್ಟು ವಸ್ತುಗಳನ್ನು ಕೊಟ್ಟೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಅವರು ಮಾಡ್ತಕ್ಕಂತಹ ಆ ಕಾರ್ಯಗಳು ನಿಜವಾಗಿಯೂ ಸಹ ಸ್ವಾರ್ಥದಿಂದ ಕೂಡಿದೆಯಾ, ನಿಸ್ವಾರ್ಥದಿಂದ ಕೂಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಕೊನೆಯ ಕಾಲದಲ್ಲಿ ಅನೇಕರು ಸ್ವಾರ್ಥದಿಂದ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಸಮಾಜದಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಳ್ಳಬೇಕು, ಸಮಾಜದಲ್ಲಿ ಇರತಕ್ಕಂಥ ಜನಗಳು ನನ್ನ ಹೊಗಳಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಅನೇಕ ಸಹಾಯಗಳನ್ನು, ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆ ಒಂದು ಕಲ್ಲಿನಲ್ಲಿ ನನ್ನ ಹೆಸರು ಬರಬೇಕು, ಆ ಪತ್ರಿಕೆಯಲ್ಲಿ ನನ್ನ ಹೆಸರು ಬರಬೇಕು, ನಾನು ಇಂಥ ಕಾರ್ಯವನ್ನು ಮಾಡಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕೆಂಬುದಾಗಿ ಈ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ದೇವರು ನಮ್ಮ ಹೃದಯವನ್ನು ಪರಿಶೋಧಿಸುವಂಥವನಾಗಿದ್ದಾನೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮನುಷ್ಯನು ಮುಖವನ್ನು ನೋಡ್ತಕ್ಕಂಥನಾಗಿದ್ದಾನೆ, ಆದರೆ ದೇವರು ನಮ್ಮ ಹೃದಯದ ಅಂತರಾಳವನ್ನು ನೋಡ್ತಕ್ಕಂಥವರಾಗಿದ್ದಾರೆ. ನಾವು ಯಾವ ರೀತಿಯಲ್ಲಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಸತ್ಯ ನಿಮ್ಮ ಬಳಿಗೆ ಬಂದಿದೆ. ಆ ಸತ್ಯವನ್ನು ಹರಿತುಕೊಂಡಂತಹ ನೀವು ನಾನು ಮಾಡಬೇಕಾದಂತಹ ಕಾರ್ಯವೇನೆಂದರೆ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಿ ಈ ಲೋಕದಲ್ಲಿರತಕ್ಕಂಥ ಬಡವರನ್ನ, ನಿರ್ಗತಿಕರನ್ನ, ದಿಕ್ಕಿಲ್ಲದಂತಹ ದಾಸರನ್ನ, ವಿಧವೆಯರನ್ನ ಪ್ರಾಂಬರಿಸಿ ನಾವು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ರೀತಿಯಾಗಿ ದೇವರ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವುದಾದರೆ ದೇವರ ಮುದ್ರೆಯನ್ನು ನಾವು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ ಈ ಲೋಕದಲ್ಲಿ. ಹಾಗಾಗಿ ಇಂಥ ಕಾರ್ಯವನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮುಂದುವರಿದು ನಾವು ದೇವರ ಮುದ್ರೆ ಅಂದರೆ ಏನು, ದೇವರ ಗುಣ ಸ್ವಭಾವವನ್ನು ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕು ಅನ್ನುವಂಥ ಕಾರ್ಯಗಳನ್ನು ನಾವು ಮುಂದುವರೆದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ನಮ್ಮನ್ನು ಉತ್ತಮ ರೀತಿಯಲ್ಲಿ ಆಶೀರ್ವದಿಸಿದ್ದೀಯಾ. ಬೇರೆ ಬೇರೆ ರೀತಿಯಲ್ಲಿ ಆಶೀರ್ವಾದಗಳನ್ನು ನಿನ್ನ ಮಕ್ಕಳಿಗೆ ನೀನು ಕೊಟ್ಟಿದ್ದೀಯ ಸ್ವಾಮಿ. ಆದರೆ ದೇವ, ಆಶೀರ್ವಾದದ ಉದ್ದೇಶ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಅನೇಕ ಬಡವರನ್ನು, ನಿರ್ಗತಿಕರನ್ನು, ದಿಕ್ಕಿಲ್ಲದಂತಹ ದಾಸರನ್ನು ಪ್ರಾಂಬರಿಸಿ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಸ್ವಾಮಿ. ಆದರೆ ಅದು ಸ್ವಾರ್ಥದಿಂದಲ್ಲ ರಾಜ, ನಿಸ್ವಾರ್ಥದಿಂದ ಮಾಡುವ ಹಾಗೆ ನಮಗೆ ಸಹಾಯ ಮಾಡು. ಅನೇಕ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಕಾರ್ಯಗಳನ್ನು ಮಾಡುವಂಥವರಾಗಿದ್ದೇವೆ. ಆದರೆ ದೇವ, ನಮ್ಮನ್ನು ಸಮಿಸು. ಮುಂದಿನ ದಿನಗಳಲ್ಲಿ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ನಮ್ಮ ಸುತ್ತಮುತ್ತಲಿರತಕ್ಕಂಥ ಬಡವರನ್ನು, ದಿಕ್ಕಿಲ್ಲದಂತಹ ಅನೇಕ ವಿಧವೆಯರನ್ನು, ಬಡ ಮಕ್ಕಳನ್ನು ಪೋಷಿಸುವುದರ ಮೂಲಕವಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ನಡೆಸುವಾಗಿಯೂ ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ಇವತ್ತಿನ ದಿನದಲ್ಲಿ ಮಾತನಾಡು. ದೇವರು ನನಗೆಲ್ಲವನ್ನ ಕೊಟ್ಟಿದ್ದಾನೆ, ನಾನು ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕು ಅನ್ನುವಂತಹ ಅರಿವನ್ನು ಹುಟ್ಟಿಸು. ಆ ನಿಟ್ಟಿನಲ್ಲಿ ನಿನ್ನ ಮುದ್ರೆಯನ್ನು ಪಡೆದುಕೊಳ್ಳಲು ಅವರು ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ನೀನು ಬಲಪಡಿಸು, ಮುನ್ನಡೆಸು. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಲಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.